ಊಟ ಮಾಡಬೇಕು, ಮಾಡಿದ್ದನ್ನು ಮರೀಬೇಕು. ಊಟ ಮಾಡದೇ ಇರೋದಕ್ಕಾಗ್ತದ? ಯಾರು ಹೇಳಿದ್ದದು ಊಟ ಮಾಡ್ದೇನೆ? ಬುದ್ಧ ಅದನ್ನು ಮಾಡಿ ನೋಡಿದ್ದು, ನಿಮಗೆಲ್ಲ ಹೇಳಿದ್ದೇನೆ ಆ ಕಥೆನ. ಆದ್ರಿಂದ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ, ಯಾತಕ್ಕೋಸ್ಕರ ಶ್ರೀಕೃಷ್ಣ ಹೇಳಿದಂತೆ ನಾವು ಸಾಧನೆ ಮಾಡಿ 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 ಆ ಶರೀರವನ್ನು ಶುದ್ಧಗೊಳಿಸಿಕೊಂಡು, ಮನಸ್ಸನ್ನು ಶುದ್ಧಗೊಳಿಸಿಕೊಂಡು, ಅದನ್ನು ಏಕಾಗ್ರತೆಯನ್ನು ಸಂಪಾದಿಸಿಕೊಂಡು ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಬಳಿಕ ಹೇಳ್ತಾನೆ,
ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ.
ಹೆಜ್ಜೆ ಹೆಜ್ಜೆಗೂ ಈ ಸಾಕ್ಷಾತ್ಕಾರ ಆಗ್ತಾ 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 ಆ ಯೋಗಿಯಲ್ಲಿ ಎಂತೆಂಥ ಅದ್ಭುತವಾದಂಥ ಅಂಶಗಳು ವ್ಯಕ್ತವಾಗುತ್ತವೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ.
ಆತ್ಮಧ್ಯಾನ ನಿರತನಾದ ಯೋಗಿಯು ಸಮದರ್ಶಿಯಾಗಿರುತ್ತಾನೆ. ಏಕೆಂದರೆ ಸಕಲ ಜೀವಿಗಳು ಜಡವಸ್ತುಗಳು ತನ್ನ ಆತ್ಮದಲ್ಲಿಯೇ ಇರುವಂತೆ, ತನ್ನ ಆತ್ಮವೇ ಸರ್ವಭೂತಗಳಲ್ಲಿಯೂ ಇರುವಂತೆ ಅವನು ದರ್ಶಿಸುತ್ತಾನೆ. ಸಮದರ್ಶನ, ಸಾಕ್ಷಾತ್ಕಾರ ಮಾಡಿಕೊಂಡವನ ಲಕ್ಷಣಗಳಲ್ಲಿ ಇದು ಒಂದು. ಯಾವುದದು? ಸಮದರ್ಶನ. ಅವನು ಹೆಚ್ಚು ಇವನು ಕಡಿಮೆ ಅಂತನ್ನುವ ಹುಚ್ಚು ಯಾರಿಗೆ? ಪ್ರಾಪಂಚಿಕರಿಗೆ ಮಾತ್ರ. ಆಧ್ಯಾತ್ಮಿಕ ಸಾಧಕರು ಮಾತ್ರ ಅಲ್ಲ, ಈ ಬಗೆಯ ಅನುಭವವನ್ನು ಮಾಡಿಕೊಂಡಾಗ ತನ್ನ ಆತ್ಮವೇ ಸಕಲ ಜೀವರಲ್ಲಿಯೂ, ಸಕಲ ಜೀವಿಗಳ ಆತ್ಮವು ತನ್ನಲ್ಲಿಯೂ ಇರುವಂತೆ ಅವನು ಅನುಭವಿಸ್ತಾನೆ. ಆದ್ದರಿಂದ ಎಲ್ಲರಲ್ಲೂ ಕೂಡ ಸಮಬುದ್ಧಿ ಉಳ್ಳವನಾಗ್ತಾನೆ. ಶುನಿ ಚೈವ ಶ್ವಪಾಕೇಚ ಪಂಡಿತ ಸಮದರ್ಶನ ಅಂತನ್ನುವ ರೀತಿಯಲ್ಲಿ ಇನ್ನೊಂದು ಕಡೆ ಹೇಳಿದ್ದಾನೆ. ಶುನಿ ಅಂದರೆ ನಾಯಿ, ನಾಯಿಯಲ್ಲಿಯೂ ಆನೆಯಲ್ಲಿಯೂ ಹಸುವಿನಲ್ಲಿಯೂ ನರಿಗಳಲ್ಲಿಯೂ ತೋಳುಗಳಲ್ಲಿಯೂ ದುಷ್ಟರಲ್ಲಿಯೂ ಶಿಷ್ಟರಲ್ಲಿಯೂ ಎಲ್ಲರಲ್ಲೂ ಕೂಡ ಅದೇ ಆತ್ಮವನ್ನೇ ಕಾಣ್ತಾನೆ. ಮಹಾರುದ್ರ ಅಂತ ಒಂದು ಸ್ತೋತ್ರ ಇದೆ. ರುದ್ರ ಚಮಕ ನಮಕ ಅಂತ ಒಂದು ಹೆಸರಿನಲ್ಲಿ ಅದು ಬರ್ತದೆ. ಅದು ಅದರಲ್ಲಿ ವಿಶ್ವರೂಪ ದರ್ಶನದ ವರ್ಣನೆ ಬರ್ತದೆ. ಆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ್ರನ್ನು ಅವನು ನಾಯಿಯಲ್ಲಿಯೂ ಕೂಡ ಅದೇ ಶಿವನನ್ನೇ ಕಾಣ್ತಾನೆ. ನಾಯಿಯನ್ನು ತಿನ್ನುವಂತ ಶ್ವಪಾಕ ಅಂತ ಅವನನ್ನು ಕರೀತಾರೆ. ನಾಯಿ ತಿನ್ನುವವರು ಇರ್ತಾರೆ, ಶ್ವಪಾಕ ಅಂತ. ನಾಯಿಯ ಅಡಿಗೆ ಮಾಡ್ಕೊಂಡು ತಿನ್ನುವುದು ಅಂತ ಶ್ವಪಾಕ. ನಾಯಿಯಲ್ಲಿಯೂ ಅದೇ ಆತ್ಮ, ನಾಯಿಯನ್ನು ತಿನ್ನತಕ್ಕಂಥವ್ರಲ್ಲೂ ಅದೇ ಆತ್ಮ, ಕಳ್ಳನಲ್ಲೂ ಅದೇ ಆತ್ಮ. ಕಳ್ಳ ಕಳ್ಳ ಕಳ್ಳನನ್ನು ನೋಡಿ ಎಂಥ ಕಳ್ಳ ಅವನನ್ನು ಅಂತ ಹೇಳೋದಿಲ್ಲ ಅವನು. ಯಾಕೆ? ಅದರಲ್ಲೂ ಕೂಡ ಅದೇ ಆತ್ಮನ ದರ್ಶನ ಮಾಡ್ತಾನವನು, ಅದೇ ಶಿವನ ದರ್ಶನವನ್ನು ಮಾಡ್ತಾನವನು. ಆ ವಿಶ್ವರೂಪ ದರ್ಶನದ ಹೊತ್ತಿಗೆ ಎಲ್ಲೆಲ್ಲೂ ಅದೇ ಪರಮಾತ್ಮನೇ ಇರತಕ್ಕಂಥದ್ದನ್ನು ಕಾಣ್ತಾನೆ. ಮಾತ್ರವಲ್ಲ, ತನ್ನ ಆತ್ಮವೇ ಅದೇ ಪರಮಾತ್ಮವಾಗಿರುವಂತೆ, ತನ್ನ ಅದೇ ಆತ್ಮವೇ ಸಕಲ ಜೀವರಲ್ಲಿಯೂ ಇರುವಂತೆ, ಸಕಲ ಜೀವರಲ್ಲಿರ್ತಕ್ಕಂಥ ಆತ್ಮವು ತನ್ನಲ್ಲಿಯೇ ಇರುವಂತೆ ಅವನು ದರ್ಶಿಸ್ತಾನೆ. ಈ ರೀತಿಯಲ್ಲಿ ಸಮದರ್ಶನ ಅಂತ ಹೇಳ್ತಕ್ಕಂಥದ್ದು ಅವನಲ್ಲಿ ಬರ್ತದೆ. ಬಳಿಕ ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚ ಮೇ ನ ಪ್ರಣಶ್ಯತಿ.
ಇದು ಬಹಳ ಅದ್ಭುತವಾದಂಥ ಒಂದು ಶ್ಲೋಕ. ಏನರ್ಥ? ಯಾರು ಎಲ್ಲೆಡೆಯೂ ನನ್ನನ್ನು ನೋಡುತ್ತಾನೋ ಮತ್ತು ಎಲ್ಲವನ್ನೂ ನನ್ನಲ್ಲಿ ನೋಡುತ್ತಾನೋ ಅವನ ಪಾಲಿಗೆ ನಾನು, ನನ್ನ ಪಾಲಿಗೆ ಅವನು ಇಲ್ಲದಂತಾಗುವುದಿಲ್ಲ. ದೇವರಿಲ್ಲ ದೇವರಿಲ್ಲ ದೇವರಿಲ್ಲ, ಇರುವುದೆಲ್ಲ ದೇವರೇ. ದೇವರಿಲ್ಲ ಅಂತ ಹೇಳುವವನು ಕೂಡ ದೇವರೇ. ಅಜ್ಞಾನದಿಂದಾಗಿ ಅವನು ತನ್ನಲ್ಲಿಯೂ ಕಾಣ್ತಾ ಇಲ್ಲ, ಇತರರಲ್ಲಿಯೂ ಕಾಣ್ತಾ ಇಲ್ಲ, ಆದ್ರಿಂದ ಅವನು ದೇವರಿಲ್ಲ ಅಂತಾನು. ಏನು ಹೇಳ್ತಾ ಇದ್ದಾನೆ? ಯಾರು ಎಲ್ಲೆಡೆಯಲ್ಲಿಯೂ ನನ್ನನ್ನು ನೋಡುತ್ತಾನೋ, ಅಲ್ಲೇನು ಹೇಳಿದ? ತನ್ನ ಆತ್ಮವನ್ನ ಯೋಗಿಯಾದವನು ತನ್ನ ಆತ್ಮವನ್ನ ಇತರರಲ್ಲಿಯೂ, ಇತರರ ಆತ್ಮವನ್ನು ತನ್ನಲ್ಲಿಯೂ ನೋಡುತ್ತಾನೆ. ಅವನು ಸಮದರ್ಶಿನಿಯಾಗಿರುತ್ತೆ.
ತನ್ನ ತನ್ನ ಆತ್ಮ, ಅವರವರ ಆತ್ಮ ಅಂತ ಅಲ್ಲಿ ಹೇಳಿದ. ಇಲ್ಲೇನು ಹೇಳ್ತಾ ಇದ್ದಾನೆ, ಯಾರು ಎಲ್ಲೆಡೆಯೂ ನನ್ನನ್ನು ನೋಡುತ್ತಾನೋ ಮತ್ತು ಎಲ್ಲವನ್ನೂ ನನ್ನಲ್ಲಿ ನೋಡುತ್ತಾನೋ ಅವನ ಪಾಲಿಗೆ ನಾನು, ನನ್ನ ಪಾಲಿಗೆ ಅವನು, ಇಲ್ಲದಂತಾಗುವುದಿಲ್ಲ. ಬಹಳ ಎಚ್ಚರವಾಗಿ ಕೇಳಿದರೆ ಮಾತ್ರವೇ ಪರಮಾತ್ಮ ಈ ಜೀವಾತ್ಮ ಎಲ್ಲ ಒಂದೇ ಅಂತನ್ನುವ ಅರ್ಥ ನಿಮಗೆ ಸಿಗ್ತದೆ ಇಲ್ಲಿ. ಜೀವೋ ಬ್ರಹ್ಮೈವನಾಪರಹ ಅಂತ ಹೇಳ್ತಕ್ಕಂಥ ಮಾತನ್ನು ಶಂಕರಾಚಾರ್ಯರು ಏನು ಹೇಳಿದರು, ಜೀವವು ಬ್ರಹ್ಮವಲ್ಲದೆ ಬೇರೇನೂ ಅಲ್ಲ ಅಂತನ್ನುವ ಮಾತು. ಇದೆಲ್ಲ ಕೇವಲ ಮಾತು, ಯಾಕೆ ಅನುಭವ ಇಲ್ಲ ನೋಡಿ. ಆದ್ರಿಂದ ಇಂತಿಂತಹ ಮಾತುಗಳನ್ನು ನಮ್ಮ ಸಾಧು ಸಂತರು ಅವತಾರ ಪುರುಷರು ಋಷಿಗಳು ಹೇಳಿದ್ರು ಕೂಡ ನಮ್ಮಲ್ಲಿ ಭೇದ ಬುದ್ಧಿ ಹೋಗಲೇ ಇಲ್ಲ. ಯಾತಕ್ಕೆ ತಿಳಿದ್ರೆ ನಮ್ಮಲ್ಲಿ ಅನುಭವ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಶ್ರೀಕೃಷ್ಣ ಏನ್ ಹೇಳ್ತಾನೆ, ಯಾರು ಎಲ್ಲೆಡೆಯೂ 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 ನನ್ನನ್ನು ನೋಡುತ್ತಾನೋ. ಎಲ್ಲೆಡೆಯೂ ಅಂತ ಅನ್ನೋದನ್ನು ನೀವು ಮರ್ತು ಬಿಡ್ತೀರಿ. ಅದಕ್ಕೋಸ್ಕರ ಅದಕ್ಕೆ ಮೂರು ಸತಿ ಹೇಳಿದ್ದೆ ನಾನು. ಇದೇನಪ್ಪ ಮೂರು ಸತಿ ಹೇಳ್ತಾ ಇದ್ದಾರೆ, ಅದು ಯಾವ ಶಬ್ದ ಅದು? ಎಲ್ಲೆಡೆಯೂ ಮೂರು ಸತಿ ಹೇಳಿದ್ರಿಂದ ಓ ಎದ ಎಲ್ಲೆಡೆ 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 ಅಂತಂದ್ರೆ ಏನದು, ಅದೇ ಶಬ್ದವೇ ಅರ್ಥ ಆಗದಿದ್ರೆ ಕಷ್ಟ. ಎಲ್ಲ ಎಡೆಗಳಲ್ಲಿಯೂ, ಎಡೆಗಳು ಅಂತಂದ್ರೆ ಏನು, ಒಂದೊಂದು ಮೂಲೆಯಲ್ಲೂ ಕೂಡ ಬ್ರಹ್ಮ ಸರ್ವವ್ಯಾಪಿ 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 ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ಧ್ಯಾನ ಕಾಲದಲ್ಲಿ ಅಭ್ಯಾಸ ಮಾಡೋದಿಲ್ವೇನು? ಯಾರು ಎಲ್ಲೆಡೆಯೂ ನನ್ನನ್ನು ನೋಡುತ್ತಾನೋ. ಯಾರನ್ನ ನೋಡೋದು? ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ನನ್ನನ್ನು ಅಂತ. ಶ್ರೀಕೃಷ್ಣ ಶರೀರದ ಕೃಷ್ಣ ಅಲ್ಲ, ಅವನು ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ, ಪರಬ್ರಹ್ಮ ಸ್ಥಿತಿಯಲ್ಲಿ ಇದ್ದುಕೊಂಡವನು ನಾನು ನಾನು ಅಂತ ಹೇಳ್ತಾ ಇದ್ದಾನೆ. ಸೋಹಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಬ್ರಹ್ಮ. ಇದನ್ನ ಆಲೋಚನೆ ಮಾಡಬೇಕು. ಶ್ರೀಕೃಷ್ಣನೇ ಆಯಿತು ಅಂತ ಹೇಳಿದ್ರೆ ಅವನ ವ್ಯಕ್ತಿತ್ವ ಶರೀರ ಸಮೇತವಾದಂಥ ವ್ಯಕ್ತಿತ್ವ ಇಲ್ಲಿರೋಕೆ ಸಾಧ್ಯವೇನು? ಶರೀರ ಅದಕ್ಕೊಂದು ಮಿತಿ ಇದೆ, ಆತ್ಮಕ್ಕೆ ಮಿತಿ ಇಲ್ಲ. ಅಂತಹ ಆತ್ಮಸ್ವರೂಪನಾದಂತಹ ಪರಮಾತ್ಮನ ಎಲ್ಲೆಲ್ಲೂ ನೋಡಬಹುದು, ನೋಡಬಹುದು. ಯಾರೇ ಸಾಕ್ಷಾತ್ಕಾರ ಆಗಿರುತ್ತೋ ಅವನು ಅದನ್ನು ನೋಡ್ತಾನೆ ಮತ್ತು ಎಲ್ಲವನ್ನು ನನ್ನಲ್ಲಿ ನೋಡುತ್ತಾನೋ. ಪರಮಾತ್ಮನಲ್ಲಿ ಆ ವಿಶ್ವರೂಪ ದರ್ಶನದ ಸಂದರ್ಭದಲ್ಲಿ ಅರ್ಜುನ ಅದೇ ಶ್ರೀಕೃಷ್ಣ ಪರಮಾತ್ಮ ವಿಶ್ವರೂಪ ದರ್ಶನ ತೋರಿಸಿದ ಮಾಡಿದಾಗ ಮಾಡಿಸಿಕೊಟ್ಟಾಗ ಅದರಲ್ಲಿ ಏನೇನನ್ನು ಕಾಣ್ತಾನೆ ಅರ್ಜುನ, ಏನೇನು ಸಕಲ ದೇವ ದೇವಿಯರನ್ನು ಮಾತ್ರ ಅಲ್ಲ ಕೌರವರನ್ನು ಕೂಡ. ಕೌರವರೆಲ್ಲ ಒಳಗಡೆ ಹೋಗ್ತಾ ಇದ್ದಾರೆ ಅವನ ಬಾಯಿಯೊಳಗೆ, ಕಾಲಸ್ವರೂಪಿಯಾದಂತಹ ಅವನ ಬಾಯಿಯೊಳಗಡೆ ಹೋಗ್ತಿರ್ತಕ್ಕಂಥ ಅದನ್ನು ನೋಡ್ತಾ ಇದ್ದಾರೆ. ಬರ್ತಾ ಇದ್ದೀರಲ್ಲ, ಇದು ಅಭ್ಯಾಸ ಬಲದಿಂದ ಅಲ್ಲ, ನೀವು ಜ್ಞಾನದಿಂದ ಬರ್ತಾ ಇದ್ದೀರಿ. ಇಂತಹದ್ದೊಂದನ್ನು ತಿಳಿದುಕೊಳ್ಬೇಕು ಅಂತ ಹೇಳತಕ್ಕಂಥ ಸದ್ ಏನ್ರಿ, ಬಹಳ ವರ್ಷಗಳಿಂದ ಹೇಳ್ತಾ ಇದ್ದಿರಲ್ಲ ಕಾಫಿ ಬಿಡ್ಬೇಕು, ಬಿಡ್ತಾ ಹೌದು ಬಿಡ್ತಾ ಇದ್ದೀರಿ ನೋಡಿ ಅಂತ. ಆದರೆ ಶ್ರೀರಾಮಕೃಷ್ಣ ಹೇಳ್ತಾರೆ ಬಿಡುವ ಬಗೆ ಹಾಗಲ್ಲ, ಹಿಡಿಯುವುದರ ಕಡೆಗೆ ಹೋಗು. ಯಾವುದನ್ನು ಹಿಡಿಯಬೇಕು ಅಂತ ನಿನ್ನ ಇಷ್ಟ ಅದನ್ನು ತಿಳಿಸು ಮೊದಲು. ಸ್ವಾಮಿ ಯತೀಶ್ವರಾನಂದಜಿಯವರು ಮೆಡಿಟೇಷನ್ ಅಂಡ್ ಸ್ಪಿರಿಚುವಲ್ ಲೈಫ್ ಅಂತ ಹೇಳ್ತಕ್ಕಂಥ ಪುಸ್ತಕದಲ್ಲಿ ಬಹಳ ಅದ್ಭುತವಾದಂಥ ಒಂದು ವಾಕ್ಯವನ್ನು ಹಾಕಿದ್ದಾರೆ. ಅವರ ಬಳಿಗೆ ಬಂದಂಥ ಆಧ್ಯಾತ್ಮಿಕ ಮುಮುಕ್ಷುಗಳಿಗೆ ಆ ಅದ್ಭುತವಾದ ವಾಕ್ಯವನ್ನು ಹಾಕಿದ್ದಾರೆ. ಮೊದಲು ನಿನಗೇನು ಬೇಕು ಅಂತ ಅನ್ನೋದನ್ನು ತೀರ್ಮಾನ ಮಾಡು, ಆಮೇಲೆ ನಿನಗೇನು ಹೇಳಬೇಕು ಅದನ್ನು ಹೇಳ್ತೇನೆ ಅಂತ. ಆಧ್ಯಾತ್ಮಿಕ ಜೀವನ ಬೇಕು ಅಂತ ಹೇಳ್ತಿರ್ತಾರೆ, ಲೌಕಿಕ ಭೋಗ ಅಂತ ಹೇಳ್ತಕ್ಕಂಥದ್ದನ್ನು ಪಡೆಯುವುದಕ್ಕೋಸ್ಕರ ಧ್ಯಾನ ಮಾಡಬೇಕು ಅಂತ ಅವರ ಇಚ್ಛೆಯಾಗಿರುತ್ತದೆ. ಒಬ್ಬನೊಬ್ಬ ಇಂಜಿನಿಯರ್ ಯುವತಿ ಬಂದು ಹೇಳಿದ್ಲು, ಸ್ವಾಮೀಜಿ ನಾನು ಸನ್ಯಾಸಿನಿ ಆಗಬೇಕು ಅಂತ ಮನಸ್ಸಾಗಿದೆ ನನಗೆ, ದಯವಿಟ್ಟು ನನಗೆ ಮಾರ್ಗದರ್ಶನ ಹೇಳಿ, ನನಗೆ ಧ್ಯಾನ ಮಾಡೋದನ್ನು ಕೂಡ ಅಭ್ಯಾಸ ಮಾಡಬೇಕು ಅಂತ ಮನಸ್ಸಾಗಿದೆ, ದಯವಿಟ್ಟು ತಿಳಿಸಿಕೊಡಿ. ಬಹಳ ಸಂತೋಷ ಆಯಿತು ನೋಡೋದಕ್ಕೂ, ಅಂಥ ಕುರೂಪಿ ಅಲ್ಲದಿದ್ದರೂ ಚೆನ್ನಾಗಿ ಇದ್ಲು, ಸಾತ್ವಿಕವಾದಂಥ ಮುಖ ಕಳೆ ಇತ್ತು, ಇಂಜಿನಿಯರಿಂಗ್ ಸ್ಟೂಡೆಂಟ್ ಬೇರೆ. ನಾನು ಸಂತೋಷದಿಂದ ಕೆಲವು ಆಧ್ಯಾತ್ಮಿಕ ವಿಚಾರಗಳನ್ನೆಲ್ಲ ಹೇಳಿದೆ, ಆ ಬಳಿಕ ಕೆಲವು ಪುಸ್ತಕಗಳನ್ನು ಕೂಡ ಓದೋದಕ್ಕೆ ಹೇಳಿದೆ. ಆದರೆ ಆಕೆ ತನ್ನ ಮನಸ್ಸು ಬಹಳ ಗೊಂದಲಮಯವಾಗಿದೆ, ಏನು ಮಾಡಿದರೂ ಕೂಡ ಏಕಾಗ್ರತೆ ಬರ್ತಾ ಇಲ್ಲ, ಏನು ಮಾಡೋದು ಸ್ವಾಮೀಜಿ. ನಾನು ಬೆಂಗಳೂರು ಆಶ್ರಮದಲ್ಲಿ ಅಲ್ಲಿ ಹೋಲಿ ಮದ್ರಸ್ ರಾಕ್ ಅಂತ ಶ್ರೀ ಶಾರದಾದೇವಿಯವರು ಕುಳಿತಿರ್ತಕ್ಕಂಥ ಒಂದು ಬಂಡೆ ಐತೆ, ಅಲ್ಲಿ ಸಾಮಾನ್ಯವಾಗಿ ಶಾರದಾ ಮಾತೆಯವರು ಕುಳಿತಂಥ ಜಾಗ, ಅದರಿಂದ ಸಾಮಾನ್ಯವಾಗಿ ಹೆಚ್ಚು ಜನರಿಗೆ ಮನಃಶಾಂತಿ ಸಿಗ್ತಾ ಇದೆ, ಅದರಿಂದ ನೀನು ಅಲ್ಲಿಗೆ ಹೋಗು, ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿಕೋ ಹಾಗೆ ಅಂತ ಒಂದು ಸೂಚನೆ ಕೊಟ್ಟೆ. ಅವಳು ಒಂದು ಎರಡು ಮೂರು ಸತಿ ಹೋದಲು, ಆದರೂ ಕೂಡ ಅವಳು ಮನಃಶಾಂತಿ ಬರಲೇ ಇಲ್ಲ, ಮತ್ತೆ ಕಾಗದ ಬರೆದ್ಲು, ಈ ಥರ ಕಷ್ಟದಲ್ಲಿದ್ದೇನೆ ಏನಾದರೂ ಮಾಡಿ ಉಪಾಯ ಹೇಳಬೇಕು ನೀವು. ಕೊನೆಗೆ ಒಂದು ದಿನ ಇನ್ನೊಂದು ಕಾಗದ ಬರೆದಳು, ಅದರಲ್ಲಿ ಸ್ವಾಮೀಜಿ ನಾನು ಒಂದು ವಿಷಯವನ್ನು ನಿಮಗೆ ಹೇಳಬೇಕು ಅಂತ ಇದ್ದೆ, ಮರೆತುಬಿಟ್ಟಿದ್ದೆ. ನಾನು ನನ್ನ ತರಗತಿಯ ಒಬ್ಬ ಯುವಕನನ್ನು ಪ್ರೀತಿಸ್ತಾ ಇದ್ದೆ. ಅವನು ಚೆನ್ನಾಗಿದ್ದಾನೆ, ನೋಡೋದಕ್ಕೆ ತುಂಬ ಸೌಮ್ಯ. ಅವನು ಕೂಡ ನನ್ನನ್ನು ಪ್ರೀತಿಸಿದ ಹಾಗೆ ಕಾಣ್ತಾ ಇತ್ತು. ಆದ್ದರಿಂದ ನಾನು ನನ್ನ ಮನಸ್ಸನ್ನು ಅವನಲ್ಲಿ ನೆಟ್ಟುಬಿಟ್ಟಿದ್ದೆ. ಈಗ ಅವನು ನನ್ನನ್ನು ಇಷ್ಟಪಡ್ತಾ ಇಲ್ಲ. ಅವನು ಹೇಗೆ ತಾನೇ ಇಷ್ಟಪಡೋಕ್ಕೆ ಸಾಧ್ಯ? ಸಮವಯಸ್ಕ, ಸಮವಯಸ್ಕ. ಅದರಿಂದ ಅವನು ಬೇರೆ ಕಡೆ ಮನಸ್ಸು ಕೊಟ್ಟಿದ್ದ. ವಿದ್ಯಾಭ್ಯಾಸದ ಕಡೆ ಗಮನಕ್ಕೂ ಭಾಳ ಒಳ್ಳೆ ಹುಡುಗ ಅಂತ ಕಾಣುತ್ತೆ. ಇವಳು ಮಾತ್ರ ಆ ಮನಸ್ಸನ್ನು, ಇವಳ ಒಂಥರ ಪತಿವ್ರತೆಯ ಮನಸ್ಸು ಅಂತ ಕಾಣುತ್ತೆ. ಇವಳದ್ದು ಮನಸ್ಸನ್ನು ಅಲ್ಲಿ ಇಟ್ಬಿಟ್ಟಿದ್ಲು. ಇನ್ನೂ ಮದುವೆ ಆಗಿಲ್ಲ, ಆದರೂ ಮನಸ್ಸನ್ನು ಮಾತ್ರ ಅಲ್ಲಿ ಇಟ್ಬಿಟ್ಟಿದ್ಲು. ಅದಕ್ಕೆ ಈ ಮನಸ್ಸೆಲ್ಲ ಅಲ್ಲಿ ನಿಂತು ಹೋಗಿದೆ. ಏನು ಮಾಡಿದ್ರು ಬಿಡಿಸ್ಕೊಳ್ಳೋಕೆ ಸಾಧ್ಯವಾಗ್ತಾ ಇಲ್ಲ. ದಯವಿಟ್ಟು ಈಗ ಬೇಸ್ತು ಬಿದ್ದವನು ಯಾರು ಹೇಳಿ? ಅದನ್ನು ಅವನನ್ನು ಬಿಡಬೇಕು. ಹೌದು, ಅವನು ಒಪ್ತಾ ಇಲ್ಲ. ಆದ್ದರಿಂದ ಅವನನ್ನು ಬಿಟ್ಟು ತಾನು ಅಧ್ಯಯನದಲ್ಲಿ ಏಕಾಗ್ರಗೊಳಿಸಬೇಕು ತನ್ನ ಮನಸ್ಸನ್ನು ಅಂತ ಹೇಳ್ತಕ್ಕಂಥ ಇಚ್ಛೆನೇನೋ ಅವಳು ಒಳ್ಳೆಯವಳಾಗಿದ್ದಾಳೆ. ಆದರೆ ಇದರ ಕಡೆಗೆ ಗಮನ ಇತ್ತು ಅವಳದ್ದು. ಆದ್ದರಿಂದ ಮೊದಲು ನಿನಗೆ ಏನು ಬೇಕು ಅಂತ ಅನ್ನೋದನ್ನು ತೀರ್ಮಾನ ಮಾಡು. ಲೌಕಿಕ ಭೋಗವೋ ಆಧ್ಯಾತ್ಮಿಕ ಯೋಗವೋ ಅಂತ. ಆದರೆ ಲೌಕಿಕ ಭೋಗ, ಆಧ್ಯಾತ್ಮಿಕ ಯೋಗ ಎರಡನ್ನೂ ಕೂಡ ಸೇರಿಸಿಕೊಂಡು ಹೋಗತಕ್ಕಂಥ ವಿಧಾನವನ್ನು ಕೂಡ ಶ್ರೀರಾಮಕೃಷ್ಣರು ಸೂಚಿಸಿದ್ದಾರೆ ಅಂತನ್ನೋದನ್ನು ಈ ಒಂದು ಮಹತ್ತರವಾದ ದೊಡ್ಡ ಸಭೆಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾತಕ್ಕೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಹೆಚ್ಚಿನವರು ಗೃಹಸ್ಥರು, ನಿಮ್ಮ ಭೋಗ ಜೀವನವನ್ನು ಸಂಪೂರ್ಣ ಬಿಟ್ಟು ಯೋಗ ಜೀವನವನ್ನೇ ಕೈಕೊಳ್ಳೋದಕ್ಕೆ ನಿಮ್ಮಿಂದ ಸಾಧ್ಯವೇ ಇಲ್ಲ. ಆ ಸಂದರ್ಭದಲ್ಲಿ ಏನು ಮಾಡಬೇಕಾಗಾದರೆ, ಶ್ರೀರಾಮಕೃಷ್ಣ ಹೇಳ್ತಾರಲ್ಲಿ, ಆ ಭೋಗವನ್ನು ಅತಿಯಾಗಿ ಅನುಭವಿಸೋದಕ್ಕೆ ಹೋಗದೇನೇ ಯಾವುದೋ ಒಂದು ಹದದಲ್ಲಿ ಇಟ್ಟುಕೊಂಡು ಮೆಲ್ಲನೆ ನಿನ್ನ ಯೋಗದ ಬುದ್ಧಿಯನ್ನು ಬೆಳೆಸಿಕೋ ಮಾನಸಿಕವಾಗಿ ತ್ಯಾಗ ಮಾಡ್ತಾ ಹೋಗು, ಕೊನೆಗೆ ಒಂದು ದಿವಸ ಸಿದ್ಧಿಸ್ತದೆ ಅಂತ. ನಿಮ್ಮಲ್ಲಿ ಅತ್ಯಂತ ಪ್ರಾಮಾಣಿಕವಾದಂಥ ಒಂದು ವ್ಯಾಕುಲತೆ ಅಂತ ಇತ್ತು ಅಂತ ಹೇಳಿದರೆ ಒಂದು ದಿನ ಅದು ಸಿದ್ಧಿಸುತ್ತದೆ. ಇದು ಬಹಳ ಅದ್ಭುತವಾದಂಥ ಮಾತು. ಅಷ್ಟೇ ಅಲ್ಲ, ಶ್ರೀರಾಮಕೃಷ್ಣರ ಗೃಹಸ್ಥ ಶಿಷ್ಯರಲ್ಲಿ ಎಷ್ಟೋ ಜನ ಈ ರೀತಿಯಲ್ಲಿ ಭೋಗ ಜೀವನದಲ್ಲಿ ಇದ್ದರೂ ಕೂಡ ಗೃಹಸ್ಥರಾಗಿದ್ದರೂ ಕೂಡ ಮಹತ್ತರವಾದ ಯೋಗಿಗಳಾಗಿ ಇವತ್ತು ಕೂಡ ತ್ರಿಕಾಲ ಸ್ಮರಣೀಯರಾಗಿದ್ದಾರೆ ಅಂತನ್ನೋದು ಆ ಒಂದು ಶುಭ ಸಮಾಚಾರವನ್ನು ನೀವು ತಿಳಿದುಕೊಳ್ಳಬೇಕು. ಅವರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಈ ವಿಷಯವನ್ನು ಸ್ಪಷ್ಟಪಡಿಸಿಕೊಳ್ಳಿ. ಅಂತೂ ಈ ಅಭ್ಯಾಸ ಮತ್ತು ವೈರಾಗ್ಯ, ಅಭ್ಯಾಸ ಅದರ ಬಗ್ಗೆ ಆಗಲೇ ಹೇಳಿದೆ. ಗುರು ಕೊಟ್ಟ ಜೋಳಿಗೆ ಅಂತ ಗೂಟಕ್ಕೆ ನೇತು ಹಾಕಿದರೆ ಹೊಟ್ಟೆ ತುಂಬುವುದಿಲ್ಲ ಅಂತ ಹೇಳ್ತಕ್ಕಂಥ ಒಂದು ಮಾತಿದೆ. ಸಾಕ್ಷಾತ್ ಗುರುಗಳು ಕೊಟ್ಟಂಥ ಜೋಳಿಗೆ, ಈ ಜೋಳಿಗೆ ಇಟ್ಕೊಂಡ್ಬಿಟ್ರೆ ಸಾಕು, ಅದರೊಳಗೆ ಬಂದು ಬೀಳುತ್ತೆ, ನಾವು ಉಂಡ್ರಾಯ್ತು ಅಂತ. ಹಾಗಾಗೋದಿಲ್ಲ. ಗುರುಗಳೇ ಕೊಟ್ಟಿದ್ರು ಕೂಡ ಆ ಜೋಳಿಗೆ ಇಟ್ಕೊಂಡು ಮನೆ ಮನೆಗೆ ಭಿಕ್ಷೆಯನ್ನು ಕೇಳಬೇಕು ಅಂತ ಒಂದು ಮಾತು ಕೂಡ ಇದೆ. ಜಟ್ಟಿ ಜಟ್ಟಿ ಅಂತ ಅವನಿದ್ದಾನೆ, ಅವನನ್ನು ಗಟ್ಟಿಯಾಗಬೇಕಾದ್ರೆ ದಿನ ಅವನು ವ್ಯಾಯಾಮ ಮಾಡಬೇಕು, ವ್ಯಾಯಾಮದ ಅಭ್ಯಾಸ. ವಿದ್ಯಾರ್ಥಿ ವಿದ್ಯಾರ್ಥಿ ಅಂತನವನಿಗೆ ಅಧ್ಯಯದ ಅಭ್ಯಾಸ, ಯೋಗಿಗೆ ಧ್ಯಾನದ ಅಭ್ಯಾಸ. ಯಾವಾಗ ಧ್ಯಾನದ ಅಭ್ಯಾಸವನ್ನು ಈ ಯೋಗಿಯಾದವನು ಮಾಡ್ತಾ ಬರ್ತಾನೋ ತನ್ನಷ್ಟಕ್ಕೆ ವೈರಾಗ್ಯ ಅಂತ ಹೇಳ್ತಕ್ಕಂಥದ್ದು ನೆಲೆಗೊಳ್ಳುತ್ತದೆ ಅಂತನ್ನುವ ಈ ಸುಲಭ ಸ್ಥಿತಿಯನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಬಳಿಕ ಶ್ರೀಕೃಷ್ಣ ಇನ್ನೊಂದು ಮಾತನ್ನು ಹೇಳ್ತಾನೆ.
ಅಸಂಯತಾತ್ಮನೋ ಯೋಗೋ ದುಷ್ಪ್ರಾಪ ಇತಿ ಮೇ ಮತಿ, ವಶ್ಯಾತ್ಮನಾ ತು ಯತತಾ ಶಕ್ಯೋ ವಾಪ್ತುಮುಪಾಯತಃ.
ಮನಸ್ಸನ್ನು ಹತೋಟಿಗೆ ತಂದುಕೊಳ್ಳಲು ಅಸಮರ್ಥನಾದವನ ಪಾಲಿಗೆ ಯೋಗ ಸಿದ್ಧಿಯು ಅಸಾಧ್ಯವೆಂದೇ ನನ್ನ ಅಭಿಮತ. ಆದರೆ ಯತ್ನಶೀಲನಾದ ಜಿತೇಂದ್ರಿಯನಿಂದ ಉಪಾಯವಾಗಿ ಇದನ್ನು ಹೊಂದಲು ಸಾಧ್ಯ. ಇದನ್ನು ಅಂದರೆ ಯಾವುದನ್ನು? ಯೋಗವನ್ನು ಹೊಂದಲು ಸಾಧ್ಯ ಉಪಾಯದಿಂದ. ಶ್ರೀರಾಮಕೃಷ್ಣ ಹೇಳ್ತಾರೆ, ಜಗತ್ತಿನಲ್ಲಿ ಹಲವಾರು ಉಪಾಯಗಳಿವೆ. ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ತಕ್ಕಂಥ ಒಂದು ಚತುರತೆ ಅಂತ ಇದೆಯಲ್ಲ, ಅದು ಅತ್ಯಂತ ಶ್ರೇಷ್ಠವಾದ ಚತುರತೆ ಅಂತ. ಉಪಾಯವಾಗಿ ಇದು ಸಾಧ್ಯ. ಇಂದ್ರಿಯಗಳನ್ನು ಜಯಿಸುವುದಕ್ಕೆ ಸಾಧ್ಯ, ವೈರಾಗ್ಯವನ್ನು ಅಭ್ಯಾಸ ಮಾಡೋದಕ್ಕೆ ಸಾಧ್ಯ. ಹಲವು ಹೆಂಡಂದಿರ ಗಂಡನಾದ ಶ್ರೀಕೃಷ್ಣನ ನಿಶ್ಚಿತ ಅಭಿಮತ ಇದು. ಶ್ರೀಕೃಷ್ಣ, ಅವನ ಹೆಸರು ಗೊತ್ತಾ? ಅನಾದಿ ಬ್ರಹ್ಮಚಾರೀಚ. 8 ಜನ ಹೆಂಡಂದಿರು, 16 ಜನರು ಅವ್ರದ್ದು ಬೇರೆ, ಅದು ಬೇರೆ ಲೆಕ್ಕಾಚಾರ. ಅದು
16,000 ಜನ. ಈ 8 ಜನ ಮದುವೆಯಾದ ಹೆಂಡಂದರು, ಅಷ್ಟು ಜನ ಇದ್ದರೂ ಕೂಡ ಅನಾದಿ ಬ್ರಹ್ಮಚಾರಿ, ಅಖಂಡ ಬ್ರಹ್ಮಚಾರಿ ಅವನು. ಹಾಗಿರುವಾಗ ಗೃಹಸ್ಥರಾಗಿದ್ದೂ ಕೂಡ ಬ್ರಹ್ಮಚಾರಿಯಾಗಿರಬಹುದು ಅಂತನ್ನುವ ಸೂಚನೆ ಸಿಗ್ತದೆ ನಮಗಲ್ಲಿ. ಅವನು ಕೇವಲ ಕೆಲವು ಋಷಿಗಳು ಸ್ತುತಿಸಿದ್ದಲ್ಲ ಬ್ರಹ್ಮಚಾರಿ ಅಂತ. ಒಮ್ಮೆ ಆ ಪರೀಕ್ಷಿತ್ ರಾಜ ಅಂತ ಒಬ್ಬ ಇದ್ದಾನಲ್ಲ, ಅವನು ಉತ್ತರೆಯ ಗರ್ಭದಲ್ಲಿದ್ದಾಗ ಸಂದರ್ಭದಲ್ಲಿ ಅಶ್ವತ್ಥಾಮ ಆ ಬ್ರಹ್ಮಾಸ್ತ್ರವನ್ನು ಬಿಟ್ಟಂಥ ಸಂದರ್ಭದಲ್ಲಿ, ಆ ಪಾಂಡವ ವಂಶ ಎಲ್ಲ ಸುಟ್ಟೋಗಬೇಕು ಅಂತ ಹೇಳಿ ಆ ಬ್ರಹ್ಮಾಸ್ತ್ರವನ್ನು ಬಿಟ್ಟಂಥ ಸಂದರ್ಭದಲ್ಲಿ ಗರ್ಭದಲ್ಲಿರ್ತಕ್ಕಂಥ ಆ ಮಗು ಕೂಡ ಸತ್ತೋಗಬೇಕು ಅಂತ ಸ್ಥಿತಿ. ಆಗ ಎಲ್ಲರೂ ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಶ್ರೀಕೃಷ್ಣ ಆ ವಂಶ ವೃದ್ಧಿಯಾಗಲಿ ಅಂತನ್ನೋ ದೃಷ್ಟಿಯಿಂದ, ನಾನೇನಾದರೂ ಅಖಂಡ ಬ್ರಹ್ಮಚಾರಿಯಾಗಿದ್ದ ಪಕ್ಷದಲ್ಲಿ ಉತ್ತರೆಯ ಗ್ರಹದಲ್ಲಿ ಗರ್ಭದಲ್ಲಿರ್ತಕ್ಕಂತಹ ಆ ಶಿಶು ಬದುಕಲಿ ಅಂತ. ಹಾಗೆ ಆ ಪರೀಕ್ಷಿತ ರಾಜ ಹುಟ್ಟುತ್ತಾನೆ ಅಂತನೋ ಮಾತು ಬರ್ತದೆ. ನಾನೇನಾದರೂ ಅಖಂಡ ಬ್ರಹ್ಮಚಾರಿಯಾಗಿದ್ದ ಪಕ್ಷದಲ್ಲಿ ಬದುಕಲಿ, ಅದು ಬದುಕಿತು, ಅದರಿಂದ ಅವನು ಅಖಂಡ ಬ್ರಹ್ಮಚಾರಿ. ಈ ರೀತಿಯಲ್ಲಿ ಗೃಹಸ್ಥ ಜೀವನ ಅಂತ ಹೇಳ್ತಕ್ಕಂಥದ್ದು ಎಂದೆಂದಿಗೂ ಕೂಡ ಯೋಗ ಜೀವನಕ್ಕೆ ಅಪಾಯಕಾರಿ ಅಲ್ಲ, ಅಡೆತಡೆ ಅಲ್ಲ. ಆದರೆ ಸರಿಯಾದ ಬ್ರಹ್ಮಚರ್ಯದ ಜೀವನ, ಬ್ರಹ್ಮಚರ್ಯ ಆಶ್ರಮದಲ್ಲಿ, ಬ್ರಹ್ಮಚರ್ಯ ಆಶ್ರಮದ ಕಾಲದಲ್ಲಿ ಆ ಬ್ರಹ್ಮಚರ್ಯ ವ್ರತವನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಿ ಮದುವೆಯಾದ ಮೇಲೂ ಕೂಡ ಆ ಗೃಹಸ್ಥ ಧರ್ಮಕ್ಕೆ ಅನುಸಾರವಾದ ಜೀವನವನ್ನು ರೂಪಿಸಿಕೊಂಡು ಶಿಸ್ತುಬದ್ಧವಾದ ಜೀವನವನ್ನು ನಡೆಸ್ತು ಅಂತ ಹೇಳಿದರೆ, ಅವನು ಮದುವೆಯಾಗಿದ್ದರೂ ಕೂಡ ಬ್ರಹ್ಮಚಾರಿಯಾಗಿ ಉಳಿಯಬಲ್ಲ. ಏಕಪತ್ನಿ ವ್ರತ ಶ್ರೀರಾಮ, ಏನದ್ಭುತ ಅವನು. ಶ್ರೀಕೃಷ್ಣ ಈಗ ತಾನೇ ನಾವು ನೋಡಿದ್ವು. ಆದ್ದರಿಂದ ಇಂತಿಂಥ ಮಹಾನ್ ಆದರ್ಶಗಳು ನಮ್ಮ ಕಣ್ಣು ಮುಂದೆ ಇವೆ. ಗೃಹಸ್ಥನಾಗಿದ್ದರೂ ಕೂಡ ಯೋಗಿಯ ಜೀವನವನ್ನು ನಡೆಸಬಹುದು. ಮದುವೆ ಅಂತ ಹೇಳತಕ್ಕಂಥದ್ದು ಯಾವುದೇ ಬಗೆಯಿಂದ ನಮಗೆ ಅಡೆತಡೆಯನ್ನು ಉಂಟು ಮಾಡುವುದಿಲ್ಲ. ಶ್ರೀರಾಮಕೃಷ್ಣರು ಹೇಳಿದರು, ವಿದ್ಯಾಸ್ವರೂಪಿಣಿಯಾದ ಹೆಂಡತಿಯೋ ಅಥವಾ ಅವಿದ್ಯಾಸ್ವರೂಪಿಣಿಯಾದ ಹೆಂಡತಿಯೋ, ಅಥವಾ ವಿದ್ಯಾಸ್ವರೂಪನಾದ ಗಂಡನೋ ಅಥವಾ ಅವಿದ್ಯಾಸ್ವರೂಪನಾದ ಗಂಡನೋ, ಇದು ತೀರ್ಮಾನ ಆಗಬೇಕು. ಗಂಡನು ಹೆಂಡತಿಯೂ ಇಬ್ಬರೂ ಕೂಡ ವಿದ್ಯಾಸ್ವರೂಪರಾದರೆ, ವಿದ್ಯಾಸ್ವರೂಪರು ಅಂತಂದರೆ ಅವರು ಶ್ರೀಮಾನ್ ರಾಮಕೃಷ್ಣ ಅರ್ಥ ಏನು ಅಂತ ಹೇಳಿದ್ರೆ ಅವರು ಇಬ್ಬರೂ PhD ಮಾಡಿದವರು ಅಂತ. ಹಾಗಲ್ಲ ಖಂಡಿತವಾಗಿ. PhD ಮಾಡಿದವರು ಅದೊಂದರ ಪಚಡಿ, ಅದು ಅಷ್ಟೇ. ಎಷ್ಟೆಷ್ಟು ವಿದ್ಯಾಭ್ಯಾಸ ಮಾಡಿದವರೆಲ್ಲ ಇದ್ದಾರೆ ಇವತ್ತು ನಮ್ಮ ಭಾರತದಲ್ಲಿ, ಎಂತೆಂಥ ವಿದ್ಯಾಭ್ಯಾಸ ಮಾಡಿದವರೆಲ್ಲ ಇದ್ದಾರೆ, ಅದರ ದುರ್ಗತಿಗೆ ಏನಾದರೂ ಕಡಿಮೆ ಇದೆಯೇ? ಆದ್ರಿಂದ ಈ ಬಗೆಯ PhDಯಿಂದ ಏನು ಪ್ರಯೋಜನ ಇಲ್ಲ. ಹಾಗಾದ್ರೆ ವಿದ್ಯಾಸ್ವರೂಪ ಅಂತಂದ್ರೆ ಏನರ್ಥ? ಸಾತ್ವಿಕತೆ, ಸಂಸ್ಕೃತಿ, ಸುಸಂಸ್ಕಾರ, ಸಾತ್ವಿಕತೆ. ಆ ಸಾತ್ವಿಕ ಸ್ಥಿತಿಗೆ ಏರಿ ಸದ್ವಿಚಾರಗಳ ಕಡೆಗೆ ಮಾತ್ರವೇ ಗಮನವನ್ನು ಹರಿಸುತ್ತಾ ಮಾನಸಿಕವಾಗಿ, ವಾಚಿಕವಾಗಿ, ಶಾರೀರಿಕವಾಗಿ ಶುದ್ಧ ಸ್ಥಿತಿಯನ್ನು ಕಾಪಾಡಿಕೊಳ್ಳುತ್ತಾ, ಭಾವಶುದ್ಧಿ, ವಾಕ್ಶುದ್ಧಿ, ಕ್ರಿಯಾಶುದ್ಧಿ, ಈ ಶುದ್ಧಿಯ ಕಡೆಗೆ ಗಮನವಿಟ್ಟು ಭಾವವನ್ನು ಶುಚಿಯಾಗಿಟ್ಟುಕೊಂಡು, ಮಾತನ್ನು ಶುಚಿಯಾಗಿಟ್ಟುಕೊಂಡು, ಕೃತಿಯನ್ನು ಶುಚಿಯಾಗಿಟ್ಟುಕೊಂಡು ಯಾರು ಜೀವನವನ್ನು ನಡೆಸ್ತಾನೋ ಅವನು ಗೃಹಸ್ಥನಾದರೂ ಪರಿಶುದ್ಧ, ಸನ್ಯಾಸಿಯಾದರೂ ಪರಿಶುದ್ಧ. ಈ ಪರಿಶುದ್ಧ ಸ್ಥಿತಿಯನ್ನು ಹೇಳ್ತಕ್ಕಂಥದ್ದನ್ನು ನಾವು ಗಮನದಲ್ಲಿಟ್ಟುಕೊಂಡು ನಡೀತು ಅಂತ ಹೇಳಿದರೆ ಯಾವ ಅಪಾಯವೂ ಇಲ್ಲ. ಈ ಪರಿಶುದ್ಧ ಸ್ಥಿತಿಗೆ ಏರ್ಬೇಕಾದ್ರೆ ಒಂದು ಅಭ್ಯಾಸ ಬೇಕು, ಇನ್ನೊಂದು ವೈರಾಗ್ಯ ಬೇಕು. ಶ್ರೀರಾಮಕೃಷ್ಣರು ಹೇಳಿದರು, ನಾನು ಇಂದ್ರಿಯ ಸಂಯಮವನ್ನು ಸಾಧಿಸುವುದಕ್ಕೆ 100 ಉಪಾಯಗಳನ್ನು ಹೂಡಿದ್ದೆ ಅಂತ. ಶ್ರೀರಾಮಕೃಷ್ಣರು ಸಾತ್ವಿಕ ಶರೀರದಿಂದಲೇ ಧರೆಗೆ ಅವತರಿಸಿದವರು. ಅವರ ಶರೀರದಲ್ಲಿ ರಾಜಸಿಕ ಗುಣ, ತಾಮಸಿಕ ಗುಣ ಲೇಷ ಮಾತ್ರವೂ ಇರಲಿಲ್ಲ. ಅಂಥ ಒಂದು ಸಾತ್ವಿಕ ಶರೀರ ಅಂಥವರು ಕೂಡ ಕಾಮ, ಅದರಿಂದ ಕಷ್ಟಪಡಬೇಕಾಯ್ತು. ಅದನ್ನು ನಿಗ್ರಹಿಸುವುದಕ್ಕೆ ನಾನು 100 ಉಪಾಯಗಳನ್ನು ಹೂಡಿದ್ದೆ ಅಂತನೋ ಮಾತನ್ನು ಹೇಳಿದ್ದಾರೆ. ಈತ ಈ ಬಗೆಯ 100 ಉಪಾಯಗಳನ್ನು ಹೂಡ್ಕೊಳ್ಬೇಕಾಗ್ತದೆ. ಗೃಹಸ್ಥರಾದವರಿಗೆ ಹಲವಾರು ಸಂಯಮಗಳಿವೆ, ಹಲವಾರು ವ್ರತಗಳಿವೆ, ಹಲವಾರು ರೀತಿ ನೀತಿಗಳಿವೆ, ಹಲವಾರು ನಿಯಮಗಳಿವೆ. ಅವುಗಳೆಲ್ಲವನ್ನು ತಿಳಿದುಕೊಂಡು ಅದೇ ಪ್ರಕಾರ ಪ್ರತಿದಿನ ನಡೆಯಿತು ಅಂತ ಹೇಳಿದರೆ ಯಾತಕ್ಕವನು ಶ್ರೇಷ್ಠ ವ್ಯಕ್ತಿಯಾಗಿರುವುದಿಲ್ಲ? ಈ ಜಗತ್ತೆಲ್ಲ ಕೆಟ್ಟೋಗಿದೆ, ಜಗತ್ತು ಯಾವಾಗಲೂ ಕೆಟ್ಟುಕೊಂಡೇ ಇರುತ್ತದೆ. ಈ ಜಗತ್ತು ಹೀಗೇ ಇರುವಂತಹದ್ದು. ಈ ಜಗತ್ತಿನಲ್ಲಿಯೇ ನಾವು ಪದ್ಮಪುಷ್ಪದಂತೆ ಅರಳಬೇಕಾಗಿದೆ. ಪದ್ಮಪುಷ್ಪ ಎಲ್ಲಿ ಹುಟ್ಟುತ್ತದದು? ಕೆಸರಿನಲ್ಲಿ ಹುಟ್ಟುತ್ತದದು, ಕೆಸರಿನಲ್ಲಿ. ಅದೇನು ಇತರ ಕಮಲಗಳ ನಡುವೆ ಹುಟ್ಟುತ್ತದ? ಹೌದು, ಇತರ ಕಮಲಗಳ ನಡುವೆ. ಆ ಎಲ್ಲ ಕಮಲಗಳು ಕೂಡ ಕೆಸರಿನಿಂದ ಉತ್ಪತ್ತಿಯಾಗೋದು. ಕೆಸರಿಲ್ಲದೇ ಇರಲಿ, ಈ ಕಮಲ ಪುಷ್ಪಕ್ಕೆ ಅಸ್ತಿತ್ವವೇ ಇಲ್ಲ. ಆದ್ರಿಂದ ಈ ಜಗತ್ತು ಎಷ್ಟೆಷ್ಟು ಕೆಸರಿನಿಂದ ಕೂಡಿರುತ್ತದೋ ಅಷ್ಟು ನಾವು ಕಮಲವಾಗಿ ಅರಳುವುದಕ್ಕೆ ಅನುಕೂಲ. ಇದನ್ನು ನಾವು ನೆನಪಿಟ್ಕೊಳ್ಬೇಕು, ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಪರಿಸರ ಹಾಳಾಗಿದೆ, ಆದ್ರಿಂದ ನಮ್ಮ ಬುದ್ಧಿ ಹಾಳಾಗಿದೆ. ಪರಿಸರ ಚೆನ್ನಾಗಿದ್ದರೆ ವ್ಯಕ್ತಿ ಚೆನ್ನಾಗಿ ಆಗ್ತಾನೆ ಅಂತ ಅನ್ನೋದು ಸ್ವಲ್ಪ ಸತ್ಯ ಅಷ್ಟೇ, ಅದು ಪೂರ್ಣ ಸತ್ಯ ಅಲ್ಲ. ಅಬ್ರಹಾಂ ಲಿಂಕನ್ ಅಂತ ಒಬ್ಬ ಇದ್ದ, ಅವನು ಹೇಗಾದ? ಅವನ ಸುತ್ತಮುತ್ತ ಪರಿಸರ ಹೇಗಿತ್ತು? ದಯವಿಟ್ಟು ಚೆನ್ನಾಗಿ ಆಲೋಚನೆ ಮಾಡಬೇಕು. ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯ ಅಂತ ಒಬ್ಬರು, ಅವರು ಯೋಗಿ ಅಲ್ದಿರ್ಬೋದು, ಆದರೆ ಒಂದು ದೃಷ್ಟಿಯಿಂದ ತೆಗೆದುಕೊಂಡ್ರೆ ಯೋಗಿಗಳಿಗಿಂತಲೂ ಶ್ರೇಷ್ಠ ಅವರು. ಯೋಗಿಯೊಬ್ಬ ಆತ್ಮಜ್ಞಾನವನ್ನು ಮಾಡಿಕೊಂಡು ತನ್ನ ಪಾಡಿಗೆ ತಾನು ಮುಗಿದೋದ ಅಷ್ಟೇ. ಆದರೆ ವಿಶ್ವೇಶ್ವರಯ್ಯನವರು ಎಷ್ಟು ಜನರ ಜೀವನಕ್ಕೆ ಕಾರಣರಾಗಿದ್ದಾರೆ, ಅದನ್ನು ಯೋಗ ಜೀವನ ಅಂತ ನಾವು ಕರೀದೇ ಇರೋಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಆದರೆ ಅವರು ಬಂದದ್ದು ಹೇಗೆ, ಯಾವ ಸ್ಥಿತಿಯಿಂದ, ಯಾವ ಪರಿಸರದಿಂದ? ಇವತ್ತು ಎಷ್ಟೇ ಅನುಕೂಲತೆ ಮಾಡಿಕೊಟ್ಟರೂ ಕೂಡ ಈ ಹುಡುಗರ ಅವಸ್ಥೆ ನೋಡಿ, ಎಂಥ ಸುಂದರವಾದ ಪರಿಸ್ಥಿತಿ ಎನ್ನುವ ಪರಿಸರವನ್ನು ಒದಗಿಸಿಕೊಟ್ಟು ಅದರ ಅವಸ್ಥೆ ನೋಡಿ. ಒಂದು ದೃಷ್ಟಿಯಿಂದ ಪರಿಸರ ಸರಿಯಾಗಿರಬೇಕು ಅಂತನೋ ಮಾತನ್ನು ನಾವು ಒಪ್ಪಿಕೊಳ್ಬೇಕು, ಆದರೆ ಪರಿಸರವೇ ಎಲ್ಲವೂ ಅಲ್ಲ, ಅಂತಃಸತ್ವ ಅದು ಬಹಳ ಮುಖ್ಯ ಅಂತ ಶ್ರೀರಾಮಕೃಷ್ಣರು ಆ ಮಾಸ್ಟರ್ ಮಹಾಶಯ ಅಂತ ಹೇಳ್ತಕ್ಕಂಥವನನ್ನು ಕರೆದುಕೊಂಡು ಅವನ ಶಾಲೆಗೆ, ಈಶ್ವರಚಂದ್ರ ವಿದ್ಯಾಸಾಗರನ ಶಾಲೆಗೆ ಹೋಗುತ್ತಾರೆ. ನಿನ್ನ ಶಾಲೆಗೆ ನನ್ನನ್ನು ಕರೆದುಕೊಂಡು ಹೋಗು, ಅಲ್ಲಿ ಆ ಮಕ್ಕಳಲ್ಲಿ, ಶಾಲೆಯ ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಅಂತಃಸತ್ವ ಇರತಕ್ಕಂಥ ವಿದ್ಯಾರ್ಥಿಗಳು ಯಾರಾದರೂ ಇದ್ದಾರೋ ನೋಡಬೇಕಾಗಿದೆ, ನಾನು ಒಮ್ಮೆ ಕರ್ಕೊಂಡು ಹೋಗ್ತೀಯಾ ಅಂತ. ಎಲ್ಲರೂ ಮನುಷ್ಯರೇ, ಎಲ್ಲರೂ ವಿದ್ಯಾರ್ಥಿಗಳೇ. ಡಿವಿಜಿ ಅವರು ಹೇಳ್ತಾರೆ, ವಕ್ತೃ ಉಂಟೆಲ್ಲರಿಗೆ ವರ್ಚಸೋರೋರ್ವರಿಗೆ, ಎಲ್ಲರಿಗೂ ಮುಖಾಮುಖ ಅಂತ ಒಂದಿದೆ ಇಲ್ವಾ? ಕನ್ನಡಿ ಮುಂದೆ ನೋಡಿದ್ರೆ ಗೊತ್ತಾಗುತ್ತದೆ ಮುಖ ಇದೆ ಹೌದು, ಆದರೆ ಆ ಮುಖದಲ್ಲಿ ವರ್ಚಸ್ಸು ಎಷ್ಟರ ಮಟ್ಟಿಗಿದೆ ಅದನ್ನು ನೋಡಬೇಕಾಗ್ತದೆ. ಎಲ್ಲರ ಮುಖದಲ್ಲೂ ಕೂಡ ಆ ಬ್ರಹ್ಮ ವರ್ಚಸ್ಸು, ಆ ಸಾತ್ವಿಕ ವರ್ಚಸ್ಸು, ಆ ವಿದ್ಯೆಯ ವರ್ಚಸ್ಸು ಅಂತ ನೋಡೋಕೆ ಸಾಧ್ಯವಿಲ್ಲ. ಆ ವರ್ಚಸ್ಸನ್ನು ಗಳಿಸಿಕೊಳ್ಳಬೇಕಾಗ್ತದೆ. ಜನ್ಮ ಜನ್ಮಾಂತರಗಳ ಪ್ರಯತ್ನದಿಂದ ಮಾತ್ರವೇ ಮನುಷ್ಯ ಅತ್ಯಂತ ವರ್ಚಸ್ವಿಯಾಗ್ತಾನೆ. ಈ ವರ್ಚಸ್ಸಿಗಾಗಿಯೇ ಪ್ರಾರ್ಥನೆ ನಡೆದಿದೆ. ತೈತ್ತಿರಿಯ ಉಪನಿಷತ್ತು, ತೈತ್ತಿರಿಯ ಉಪನಿಷತ್ತು ಅಂತ ಒಂದಿದೆ, ಬಹಳ ಅದ್ಭುತವಾದಂಥ ಉಪನಿಷತ್ತು, ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಬರೆಯಲ್ಪಟ್ಟಂಥ ಒಂದು ದಿವ್ಯವಾದ ಉಪನಿಷತ್ತು. ಅದರಲ್ಲಿ ಋಷಿಮುನಿಗಳು ತಮ್ಮ ಶಿಷ್ಯರಿಗೆ ಹೇಳಿಕೊಡ್ತಾರೆ, ಈ ವರ್ಚಸ್ಸನ್ನು ಗಳಿಸಿಕೊಳ್ಳುವುದಕ್ಕಾಗಿಯೇ ವಿಶೇಷವಾಗಿ ನಾವು ಆ ಬ್ರಹ್ಮವನ್ನು ಪ್ರಾರ್ಥಿಸಿಕೊಳ್ಳಬೇಕು ಅಂತ. ಮುಖದಲ್ಲಿ ಆ ವರ್ಚಸ್ಸು ಇಲ್ಲದೇ ಇತ್ತು ಅಂತ ಹೇಳಿದ್ರೆ ಬ್ರಹ್ಮ ಇದ್ರೂ ಕೂಡ ಗೊತ್ತೇ ಆಗೋದಿಲ್ಲ. ಸತ್ಯಕಾಮ ಸತ್ಯಕಾಮ ಅಂತ ಒಬ್ಬ ಇದ್ದ, ಅವನು ಶಿಷ್ಯನಾಗಿ ಗುರುಗಳ ಬಳಿಗೆ ಹೋಗುತ್ತಾನೆ. ಗುರುಗಳು ಅವನಿಗೆ ಒಂದು 100 ಹಸುಗಳನ್ನು ಕೊಟ್ಟು ಕಳಿಸ್ತಾರೆ. ಈ 100 ಹಸುಗಳು 1000 ಹಸುಗಳಾದ ಮೇಲೆ ವಾಪಸ್ ಬಾ, ನಿನಗೆ ಬ್ರಹ್ಮ ವಿದ್ಯೆಯನ್ನು ಕೊಡ್ತೇನೆ ಅಂತ. ಅವನು ಸತ್ಯಕಾಮ, ಅವನ ಹೆಸರೇ ಸತ್ಯಕಾಮ, ಸತ್ಯ ಸಂಕಲ್ಪ. ಅದರಿಂದ ಆ 100 ಹಸುಗಳನ್ನು ಹೊಡ್ಕೊಂಡು ಹೊರಟ. ಬಹಳ ದೊಡ್ಡ ವ್ರತ ಅದು. ಆ ಹಸುಗಳು ಹೋದಲ್ಲಿಗೆ ಹೋಗಬೇಕು, ಅವು ಎಲ್ಲಿ ಮಲ್ಕೊಂಡ್ರು ಅಲ್ಲೇ ಮಲ್ಕೊಳ್ಬೇಕು. ಅವುಗಳು ಹಾಲು ಕೊಡ್ತಾ ಇದ್ರು ಕೂಡ ಇವನು ಕುಡಿದಕ್ಕೆ ಹೋಗಬಾರ್ದು. ಆ ಕರುಗಳೆಲ್ಲ ಕುಡಿದ ಮೇಲೆ ಉಳಿದಿದ್ದಿದ್ರೆ ಇವನು ಕುಡಿಬಹುದು ಅಷ್ಟೇನೆ. ಆಮೇಲೆ ಹುಲಿಗಳಿಂದ ರಕ್ಷಣೆ ಮಾಡಬೇಕು, ಇಲ್ಲದ್ರೆ 1000 ಹಸುಗಳಾಗಬೇಕಲ್ಲ. ಅಂತೂ 1000 ಹಸುಗಳಾಗ್ಬಿಟ್ಟು ಆ ಹಸುಗಳಲ್ಲೇ ಒಂದು ಹಸು
ಒಂದು ಎತ್ತು ಈ ಸತ್ಯಕಾಮನಿಗೆ ಗಟ್ಟಿಯಾಗಿ ಹೇಳ್ತಂತೆ, ಸತ್ಯಕಾಮ ನಾವು ಈಗ 1000 ಆಗಿದ್ದೇವೆ, ನಿನ್ನ ಗುರುಗಳ ಬಳಿಗೆ ನಮ್ಮನ್ನು ಹೊಡೆದುಕೊಂಡು ಹೋಗು ಅಂತ. ಸತ್ಯಕಾಮ ಆ 1000 ಹಸುಗಳನ್ನು ಎತ್ತುಗಳ ಸಮೇತ ಹೊಡ್ಕೊಂಡು ಬರ್ತಾನೆ, ಗುರುಗಳಿಗೆ ಒಪ್ಪಿಸ್ತಾನೆ. ಬಳಿಕ ಗುರುಗಳನ್ನು ಕೇಳ್ತಾನೆ, ಗುರುಗಳೇ ಈಗಲಾದರೂ ನನಗೆ ಬ್ರಹ್ಮಜ್ಞಾನವನ್ನು ಬೋಧಿಸಿ. ಆಗ ಗುರುಗಳು ಆನಂದ ಭರಿತರಾಗಿ ಮುಖದಲ್ಲಿ ಅತ್ಯಂತ ಪ್ರಸನ್ನರಾಗಿ ಆ ಪ್ರಸನ್ನ ವದನರಾಗಿ ಹೇಳ್ತಾ ಇದ್ದಾರೆ, ಸತ್ಯಕಾಮ ನೀನಾಗಲೇ ಬ್ರಹ್ಮಜ್ಞಾನಿ ಆಗಿಬಿಟ್ಟಿದ್ದೀಯಲ್ಲ, ನಿನಗೇನಿನ್ನೇನು ಉಪದೇಶ? ನಿನ್ನ ಮುಖದಲ್ಲಿ ಆ ಬ್ರಹ್ಮಜ್ಞಾನ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಸು ಮೇಯಿಸಿಕೊಂಡು ಬಂದು ಬ್ರಹ್ಮಜ್ಞಾನಿಯಾಗಿದ್ದಾನೆ ಒಬ್ಬ. ಉಪನಿಷತ್ತಿನಲ್ಲಿ ನಾವು ಬ್ರಹ್ಮಜ್ಞಾನಿಗಳ ಮಧ್ಯೆ ಇದ್ದರೂ ಕೂಡ ಅಜ್ಞಾನಿಗಳಾಗಿಬಿಡ್ತೇವೆ. ಹೇಗದು? ಅಂತಃಶ್ರದ್ಧಾ, ಯಾವುದು ಬೇಕು ಅಂತ ಅನ್ನೋದನ್ನು ತೀರ್ಮಾನ ಮಾಡ್ಕೊ, ಆ ಬೇಕಾದದ್ದನ್ನು ಬೇಕೇ ಬೇಕು ಅಂತ ನಿಶ್ಚಯ ಮಾಡ್ಕೊ, ಆಮೇಲೆ ಅದಕ್ಕೆ ತಕ್ಕಂಥ ಪ್ರಯತ್ನವನ್ನು ಶತಾಯಗತಾಯ ಮುಂದುವರಿಯಲೇಬೇಕು ಅಂತ ಹೇಳತಕ್ಕಂಥ ದೃಢ ನಿಶ್ಚಯದಿಂದ ಪ್ರಯತ್ನ ಮಾಡು. ಯಾತಕ್ಕೆ ಆ ಗುರಿ ಸೇರೋದಕ್ಕೆ ಸಾಧ್ಯವಿಲ್ಲ? ಈ ಮಾತನ್ನು ಶ್ರೀಕೃಷ್ಣ ಹೇಳ್ತಾನೆ, ಯತ್ನಶೀಲನಾಗಬೇಕು, ಯತ್ನಶೀಲನಾಗಬೇಕು, ಪ್ರಯತ್ನಶೀಲನಾಗಬೇಕು, ಅಭ್ಯಾಸದಿಂದ ಮತ್ತು ಉಪಾಯದಿಂದ. ಇಂಥ ಚಂಚಲವಾದ ಮನಸ್ಸನ್ನು ಕೂಡ ಏಕಾಗ್ರಗೊಳಿಸಿ ಸಮಾಧಿಸ್ತನಾಗಬಹುದು ಅಂತ ಹೇಳ್ಕೊಡ್ತಾನೆ. ಆಗ ಅರ್ಜುನ ಒಂದು ಮಾತು ಹೇಳ್ತಾನೆ, ಮತ್ತೆ ಇನ್ನೊಂದು ಪ್ರಶ್ನೆ ಅವನ ತಲೆಯೊಳಗೆ ಹೇಳುತ್ತೆ, ಹೇಳ್ತಾ ಇದ್ದಾನೆ,
ಅಯತಿ ಶ್ರದ್ಧಯೋಪೇತೋ ಯೋಗಾಚಲಿತ ಮಾನಸ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂಗತಿಂ ಕೃಷ್ಣ ಗಚ್ಚತಿ.
ಕೃಷ್ಣ, ಒಬ್ಬ ಸಾಧಕ ಎಷ್ಟೇ ಶ್ರದ್ಧಾವಂತನಾಗಿರಬಹುದು, ಆದರೆ ಪ್ರಯತ್ನ ಸಾಲದೆ ಅವನು ಯೋಗ ಮಾರ್ಗದಿಂದ ವಿಚಲಿತನಾಗಿ ಯೋಗ ಸಿದ್ಧಿಯನ್ನು ಪಡೆಯದೇ ಹೋಗಬಹುದು. ಅಂಥವನ ಗತಿ ಏನು ಕೃಷ್ಣ? ಬಳಿಕ ಹೇಳ್ತಾನೆ, ಮುಂದುವರಿಸ್ತ,
ಕಚ್ಚಿನ್ನೋ ಭಯ ವಿಭ್ರಷ್ಟ ಚಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೋಡೋ ಬ್ರಹ್ಮಣ ಪಥಿ.
ಕಚ್ಚಿನ್ನೋ ಭಯ ವಿಭ್ರಷ್ಟ ಚಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣ ಪತಿ. ಕೃಷ್ಣ, ವಿಶಾಲವಾದ ಆಕಾಶದಲ್ಲಿ ತುಣುಕು ಮೋಡ ಒಂದು ಕರಗಿ ಹೋಗುವಂತೆ ಪತಿತನಾದ ಯೋಗಿಯು ಉಭಯಭ್ರಷ್ಟನಾಗಿ ಪರಬ್ರಹ್ಮ ಪಥದಲ್ಲಿ ದಿಕ್ಕು ಕಾಣದೆ ವಿನಾಶ ಹೊಂದಬಹುದಲ್ಲವೇ? ಉಭಯಭ್ರಷ್ಟ ಅಂತಂದ್ರೆ ಗೊತ್ತಾ, ಈ ಕಡೆ ಪ್ರಾಪಂಚಿಕ ಸುಖವೂ ಇಲ್ಲ, ಆ ಕಡೆ ಆಧ್ಯಾತ್ಮಿಕ ಆನಂದವೂ ಇಲ್ಲ, ಇದೇ ಉಭಯಭ್ರಷ್ಟ ಸ್ಥಿತಿ. ಎಷ್ಟೋ ಜನ ಸಾಧಕರಿಗೆ ಈ ಬಗೆಯ ಮಾನಸಿಕ ಸ್ಥಿತಿ ಬರೋದುಂಟು. ಯೋಗಿಗಳಾಗೋದಕ್ಕೋಸ್ಕರ ಸಾಧನೆಗೆ ತೊಡಗುತ್ತಾರೆ, ಬೆಂಗಳೂರು ನಗರಕ್ಕೆ ಬರ್ತಾರೆ, ಎಂತೆಂಥ ಮನೆಗಳು, ಆ ಮನೆಗಳ ವಿನ್ಯಾಸ ಅಮೃತಶಿಲೆಯ ಮನೆಗಳು, ಚಿತ್ರ ವಿಚಿತ್ರವಾದ ಆಕಾರಗಳನ್ನು ಉಳ್ಳಂತಹ ಮನೆಗಳು, ಆಮೇಲೆ ಸುಂದರವಾದ ಬಟ್ಟೆ ಬರೆಗಳು, ಎಂತೆಂಥ ಫ್ಯಾಷನ್ಗಳು. ಈ ಯೋಗಿ ಇದ್ದಾನಲ್ಲ, ನೋಡ್ತಾನೆ, ಏನು ಹೇಗಿದ್ದೀರಿ ಅಂತ ಮನುಷ್ಯರು ಮಾತಾಡ್ತಾರೆ, ಏನು ಎಷ್ಟು ಚೆನ್ನಾಗಿದ್ದೇವೆ ಗೊತ್ತಾ ನಾವು ಅಂತ. ಆಗ ಅವನಿಗೆ ಅನಿಸ್ತದೆ, ತಾವೇನೋ ತಪ್ಪು ಮಾಡಿದೆ ಅಂತ. ಈ ಪ್ರಾಪಂಚಿಕ ವಿಚಾರವನ್ನು ಬಿಟ್ಟು ಯೋಗಕ್ಕೆ ನಾನು ಇಳಿದು ಸರಿ ಹೋಗಲಿಲ್ಲ, ಯಾಕಂತಂದರೆ ಎಷ್ಟೋ ದಿನಗಳವರೆಗೆ, ಎಷ್ಟೋ ವರ್ಷಗಳವರೆಗೆ ಧ್ಯಾನಮಗ್ನನಾಗಿ ಕುಳಿತಿದ್ದು ಕೂಡ ನನಗೆ ಯಾವ ಸುಖವೂ ಕಾಣಿಸ್ಲಿಲ್ಲ. ಸುಮ್ಮನೆ ಕೂತು ಬೆನ್ನು ನೋಯಿಸ್ಕೊಂಡಿದ್ದೆಷ್ಟೋ ಅಷ್ಟೇ, ತಲೆ ನೋಯಿಸ್ಕೊಂಡಿದ್ದೆಷ್ಟೋ ಅಷ್ಟೇ, ಆದರೆ ಈ ಜನರೆಲ್ಲ ಎಷ್ಟೊಂದು ಚೆನ್ನಾಗಿ ಓಡಾಡ್ತಾ ಇದ್ದಾರೆ. ಆಹಾ, ಕಾರುಗಳು, ಎಂತೆಂಥ ಬಗೆ ಬಗೆಯ ಕಾರುಗಳು, ಅದರಲ್ಲೆಲ್ಲ ಓಡಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇರ್ತೇನೆ, ಎಷ್ಟೋ ಜನ ನನ್ನ ಬಳಿಗೆ ಬಂದು ಕೂಡ ತಮ್ಮ ಕಷ್ಟಗಳನ್ನ ಹೇಳ್ಕೊಳ್ತಾರೆ, ಕಷ್ಟಗಳನ್ನ, ಚೆನ್ನಾಗಿದ್ದೇವೆ ಅಂತ. ಹೇಗಿದ್ದೀರಿ ಕೇಳಿದ್ರೆ ನಾನು ಅವತ್ತು